यदितं तव वक्तानाम् अस्माकं नृहरे हरे सदासु कार्यं कार्यज्ञ प्रलयर्कायित प्रभ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಕೃಷ್ಣ ಪಂಚತನ್ಮಾತ್ರ ಸಂಧಿಯಲ್ಲಿ ನಾವಿವಾಗ ಮನೋವಾಂಗ್ಮಯ ರೂಪ ಬಗ್ಗೆ ನೋಡ್ತಾ ಬಂದಿದ್ದೀವಿ. ಲೆವೆಂತ್ ಪದ್ಯದಲ್ಲಿ ಹೇಗೆ ಮನೋವಾಂಗ್ಮಯ ನೆನೆಸಿ ಅವನು ನಮ್ಮೊಳಗೇನೆ ಇದ್ದಾನೆ ಅಂತ ಒಂದು ಥಾಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ನಮ್ಮೊಳಗೆ ಇದ್ದಾನೆ, ಹೇಗಿದ್ದಾನೆ ಅಂದ್ರೆ ನಮ್ಮ ಭಾರವನ್ನ ಹೊತ್ತಿದ್ದಾನೆ ಅವನು ಅಂತ. ಭಾರಭೃತ್ ಅಂಬೋ ಹೆಸರಿನಿಂದ ಭಗವಂತ ಇದ್ದಾನೆ ಚೇತನಗಳಲ್ಲಿ ಜಡಗಳಲ್ಲಿ, ಅದು ಹೇಗೆ ಅಂತ ನೋಡಿದೀವಿ. ಆ ಭಾರಭೃತ್ ರೂಪ ಅಂದ್ರೆ ಅದು ಹೇಗೆ ಚಿಂತನೆ ನಾವು ಮಾಡೋದು ಅಂದ್ರೆ ಕೂರ್ಮನನ್ನ ಚಿಂತನೆ ಮಾಡಿ, ಕೂರ್ಮ ರೂಪದಿಂದ ಇದ್ದಾನೆ. ಕೂರ್ಮ ನಮ್ಗೆ ದಶಾವತಾರದಲ್ಲಿ ಬಂದ ಕೂರ್ಮ, ಆ ಕಥೆ ನಮ್ಗೆ ಗೊತ್ತಿದೆ. ಕೂರ್ಮ ಅಂದ್ರೆ ಹೇಗೆ ಒಂದು ಕಲ್ಪನೆ ನಮ್ಗೆ ಇದೆ. ಸೊ ಆ ಒಂದು ರೂಪವನ್ನ ಇಟ್ಟುಕೊಂಡು ಈ ಗುಣಗಳನ್ನ ಅವನು ಹೀಗೆ ಇದ್ದಾನೆ ಅಂತ ಈ ಗುಣಗಳನ್ನ ಚಿಂತನೆ ಮಾಡಿ, ಮತ್ತು ಎಷ್ಟು ರೂಪದಿಂದ ಈ ಭಾರವನ್ನ ಅವನು ಹೊತ್ತಿದ್ದಾನೆ ಒಂದೊಂದು ಪದಾರ್ಥದಲ್ಲಿ ಅಂತ ಆ ವರ್ಷದಲ್ಲಿ ಹೇಳ್ಬಿಟ್ಟು ಅದು ಇನ್ನೂ ಚೆಂದಾಗಿ ನಮ್ಗೆ ಅರ್ಥ ಆಗ್ಬೇಕು ಅಂತ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಉಪಮಾನ ಕೊಡ್ತಾ ಇದ್ದಾರೆ. ಇಲ್ಲಿ ಈ ಪದ್ಯ ಹೀಗಿದೆ. ಮಿಸುನು ಮೇಲಿನ ಮಣಿಯ ಓಲ್ ರಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ ಬಿಸಜ ಜಾಂಡಾಧಾರಕನು ಆಧೇಯನೆಂದೆನಿಸಿ ದ್ವಿಶತ ನಾಲ್ವತ್ತೆರಡು ರೂಪದಿ ಶಶಿಯೊಳಿಪ್ಪನು ಶಶದೊಳಗೆ ಶೋ ಬಿಸುವ ನಾಲ್ವತ್ತೆರಡದಿ ಶಶತ ರೂಪದಲ್ಲಿ ಬಿಡದೆ ಎರಡು ಸಾವಿರದೆಂಟು ರೂಪವನರಿತು ಸರ್ವ ಪದಾರ್ಥದೊಳುಸಿ ವರನ ಪೂಜೆಯ ಮಾಡು ವರಗಳ ಬೇಡುಕೊಂಡಾಡು ಬರೆದೆ ಜಲದಲ್ಲಿ ಮುಳುಗಿ ಬಿಸಿಲೊಳು ವರಲೆನಿಸಿದರೇನು ಸದ್ಗುರು ಹಿರಿಯರನು ಸರಿಸಿದರ ಮರ್ಮವ ಇಳಿಯದಿ ಹನರನು. ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ ಈ ಪದ್ಯದಲ್ಲಿ ಈ 12th ಪದ್ಯದಲ್ಲಿ ಬಂದ ಆ ಕೂರ್ಮ ರೂಪ ಚಿಂತನೆ ಇದು. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಮಿಸುನಿ ಮೇಲಿಹ ಮಣಿಯವೋ. ಮಿಸುನಿ ಅಂದ್ರೆ ಬಂಗಾರ ಅಂತ. ಮಿಸುನಿ ಮೇಲಿಹ ಮಣಿಯವೋ, ಇದು ನಮ್ಗೆ ಚಿಂತನೆ ಬರ್ಬೇಕಂದ್ರೆ ಉಂಗುರ. ನಾವು ಉಂಗುರವನ್ನ ಧರಿಸ್ತೀವಿ, ಉಂಗುರ ಹಾಕೊಳ್ತೀವಿ. ಉಂಗುರದಲ್ಲಿ ಒಂದು ಏನೋ ಚಿನ್ನನೋ ಮುತ್ತೋ ಏನೋ ಚಿನ್ನದಲ್ಲಿ ನೋಡಿದ ಉಂಗುರ ನೋಡಿದ್ರೆ ಅದು ಹೇಗಿರುತ್ತೆ ಅಂದ್ರೆ ಉಂಗುರದಲ್ಲಿ ಮೂರು ಆಸ್ಪೆಕ್ಟ್ ಇದೆ ಅಂತ ಹೇಳ್ತಾರೆ. ಒಂದು ಬಂಗಾರದ ಉಂಗುರ. ಆ ಉಂಗುರ ಆ ಒಂದು ಸೆಂಟರ್ ಪೋರ್ಷನ್ಗೆ ಬಂದಾಗ ಅಲ್ಲಿ ಒಂದು ಗೂಡಿನಂತೆ ಒಂದಿರುತ್ತೆ, ಒಂದು ಸಾಕೆಟ್ ಅಂತ ಹೇಳ್ತೀವಲ್ಲ, ಒಂದು ಸಾಕೆಟ್ ಇರುತ್ತೆ ಅದು ಸೆಕೆಂಡ್ ಪೋರ್ಷನ್. ಒಂದು ಆ ಉಂಗುರದ ಶೇಪು, ಇನ್ನೊಂದು ಆ ಒಂದು ಎಂಗ್ರೆ ಆ ಸಾಕೆಟ್ ಅಂತ ಇರುವಂತ ಆ ಗೂಡು. ಆ ಗೂಡು ಒಂದಿರುತ್ತೆ, ಆ ಗೂಡು ಒಳಗೆ ಆ ಒಂದು ರತ್ನ ಮಾಣಿಕ್ಯ ಮುತ್ತು ಏನೋ ಒಂದು ರತ್ನ ಅಂದ್ರೆ ಎಲ್ಲ ಬರುತ್ತೆ. ಸೊ ಏನೋ ಒಂದು ಅದನ್ನ ಅಲ್ಲಿ ಇಟ್ಟಿರ್ತೀವಿ ಆ ಒಂದು ಅದು ಉಂಗುರದಲ್ಲಿ. ಸೊ ಹೀಗೆ ಮೂರು ಇರುತ್ತೆ ಉಂಗುರದಲ್ಲಿ. ಸೊ ಈ ಜೊತೆಯಲ್ಲಿ ಹೋಲಿಸ್ತಾ ಇದ್ದಾರೆ. ಅಂದ ಕೂಡಲೇ ನಮ್ಗೆ ಏನಾಗತ್ತೆ ಅಂದ್ರೆ ನಮ್ಗೆ ಈ ಕೂರ್ಮ ಚಿಂತನೆ ಬರಲ್ಲ ಅಂತ ಅನ್ಕೊಳ್ಳಿ. ಇದನ್ನ ನಾವು ನಮ್ಮ ಕೈಯಲ್ಲಿ ಉಂಗುರ ಏನೋ ಒಂದು ಉಂಗುರವನ್ನ ಧರಿಸಿಕೊಂಡಿರ್ತೀವಿ. ಉಂಗುರ ಇರೋದು ನಮ್ಗೆ ಯಾವತ್ತು ಅದು ನಮ್ಮ ನಮ್ಮ ನಾಡಿಗಳನ್ನ ಯಾವತ್ತು ತಗ್ಗಿಸಿಕೊಳ್ಳಿ ಅದು ಯಾವತ್ತು ನಮ್ ಜೊತೆಲೆ ಇರುತ್ತೆ. ಹೇಗೆ ನಮ್ಮ ಮಂಗಳಸೂತ್ರನೋ ಏನೋ ನಾವು ದೀಕ್ಷಾ ಬಂಧನ ತರ ಏನ್ ಹಾಕೊಳ್ತೀವೋ ಅದು ನಮ್ಮ ದೇಹವನ್ನ ಮುಟ್ಟುತ್ತಾನೆ ಇರುತ್ತೆ. ಮುಟ್ಟುತ್ತಾ ಇರುವಾಗ ಆ ಸ್ಮರಣೆ ನಮ್ಗೆ ಬರ್ತಾ ಇರುತ್ತೆ, ಬರಬೇಕು. ಸೊ ಹೀಗೆ ಈ ಚಿಂತನೆ ಇದು ಉಂಗುರ ನೋಡಿದಾಗ, ಜಪ ಮಾಡುವಾಗ ಉಂಗುರ ನೋಡಿದಾಗ ಈ ಚಿಂತನೆ ನಮ್ಗೆ ಈ ಕೂರ್ಮ ರೂಪ ಚಿಂತನೆಯನ್ನ ಬರಬೇಕು ನಮ್ಗೆ. ಅದಕ್ಕೆ ಈ ಎಷ್ಟೋ ಎಕ್ಸಾಂಪಲ್ ಇದ್ರು ಈ ಎಕ್ಸಾಂಪಲ್ ನ ದಾಸರು ತಗೊಂಡಿದ್ದಾರೆ. ಇದನ್ನ ಏನ್ ಹೇಳ್ತಾ ಇದ್ದಾರೆ, ಜನರಲ್ ಆಗ ಒಂದು ಉಂಗುರ ಇದ್ರೆ ಅದಕ್ಕೆ ಬಂಗಾರದಿಂದ ಆಗಿರುತ್ತೆ. ಸೊ ಆ ಬಂಗಾರ ನಿಸುನಿ ಅಂದ್ರೆ ಬಂಗಾರ ಅಂತ. ಸೊ ಇಲ್ಲಿ ನಮ್ಗೆ ಫಸ್ಟೇ ಒಂದು ಸಂದೇಹ ಬರುತ್ತೆ ಏನಂದ್ರೆ ಕೆಲವು ಕಡೆ ನಾವು ಭಾಗವತ ಸಪ್ತಾಹ ಅದೆಲ್ಲ ಕೇಳುವಾಗ ಅಲ್ಲಿ ಬರುತ್ತೆ ಬಂಗಾರದಲ್ಲಿ ಕಲಿ ಕೂತಿದ್ದಾನೆ, ಬಂಗಾರದಲ್ಲಿ ಕಲಿ ಇದ್ದಾನೆ ಅಂತ. ಈಗ ಬಂಗಾರ ಹಾಕೊಂಡು ಹಾಕೊಳ್ಳೋದ ಬೇಡವ ಬಂಗಾರ ಅಂತ ದಾಸರು ಹೇಳ್ತಾ ಇದ್ದಾರೆ. ಬಂಗಾರ ಎಲ್ರು ಹಾಕೊಳ್ತೀವಿ. ಇದಕ್ಕೆ ಏನು ಅಂದ್ರೆ ಅಲ್ಲಿ ಎರಡು ಮೂರು ವಿಷಯಗಳನ್ನ ಹೇಳ್ತಾರೆ. ಈ ಬಂಗಾರದಿಂದ ನಮ್ಗೆ ದುಡ್ಡು ಸಂಪತ್ತು ಈ ಒಂದು ಕೆಟ್ಟ ಬುದ್ಧಿ ಕೆಟ್ಟದು ನಾವೇ ದೊಡ್ಡವರು ಅಂಬ ಅನಿಸಿಕೆ, ಇನ್ನು ಅವಳಕ್ಕಿಂತ ನನಗೆ ಇನ್ನೂ ಬಂಗಾರ ಬೇಕು, ಈ ತರ ಒಂದು ಆ ಒಂದು ಅಸೂಯೆ ಆಗಲಿ ಮತ್ತು ಆ ಒಂದು ಗ್ರೀಡ್ ಅದು ಇರಬಾರದು ಅಂತ. ಒಳ್ಳೆ ಧ್ಯಾನಕ್ಕೆ ಬಂಗಾರ ತುಂಬಾ ಶ್ರೇಷ್ಠ ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಬಂಗಾರದ ಒಂದು ಹೇಳುವಾಗ ಹೇಳ್ತಾರೆ ಅದು ಏನು ಮಾಡತ್ತಂತ, ಯಾಕೆಂದ್ರೆ ಬಂಗಾರದಲ್ಲಿ ಹೇಳ್ತಾರ ಅಗ್ನಿರ್ವೈ ಸಕಲ ದೇವಾಹ ಸುವರ್ಣಂ ವೈ ತದಾತ್ಮಕಂ ಅಂತ ಹೇಳ್ತಾರ. ಅಂದ್ರ ಎಲ್ಲಾ ದೇವತೆಗಳು ಅಗ್ನಿ ಮೊದಲು ಎಲ್ಲಾ ದೇವತೆಗಳು ಆ ಒಂದು ಆ ಬಂಗಾರದಲ್ಲಿ ಅಲ್ಲಿ ಅಲ್ಲಿ ಇರ್ತಾರಂತ, ಅಲ್ಲಿ ವಾಸ ಮಾಡಿಕೊಂಡು ಇರ್ತಾರೆ. ಯಾಕೆಂದ್ರೆ ಬಂಗಾರದಲ್ಲಿ ಲಕ್ಷ್ಮಿಯು ವಿಶೇಷವಾಗಿ ಬಂಗಾರದ ದೇವತೆಗಳಿರ್ತಾರೆ, ಅಗ್ನಿ ಮೊದಲಾದ ಎಲ್ಲ ದೇವತೆಗಳು ಇರ್ತಾರೆ. ಮತ್ತು ಸುವರ್ಣ ಎಂಬುವ ಹೆಸರಿನಿಂದ ಸಾಕ್ಷಾತ್ ವಾಯುದೇವರೇ ಇರ್ತಾರೆ, ಅವರೇ ಸಂಪತ್ತು, ಅವರೇ ಸುವರ್ಣ ಅಂತ ಹೇಳ್ತಾರೆ, ವರ್ಣಗಳಿಗೆ ಅವರೇ ಅಭಿಮಾನಿ. ಸೊ ಆ ಸುವರ್ಣ ಎಂಬುದಲ್ಲಿ ವಾಯುದೇವರ ಸನ್ನಿಧಾನ ಇರುತ್ತೆ. ಆಮೇಲೆ ವಾಯುದೇವರಾದ್ಮೇಲೆ ಅವರಕ್ಕಿಂತ ಲಕ್ಷ್ಮಿಯ ಸಾನ್ನಿಧ್ಯ ಅಲ್ಲಿ ಬಂಗಾರದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಆ ಒಂದು ಅನುಸಂಧಾನದಿಂದ ಇದನ್ನ ನಾವು ಧಾರಣೆ ಮಾಡಿದಾಗ ಏನಾಗತ್ತಂತ, ಹೀಗೆ ಒಂದು ಒಳ್ಳೆಯ ಅನುಸಂಧಾನದಿಂದ ಅದು ನಮಗೆ ದೇವರ ನೆನಪು ಕೊಡಬೇಕು ಆ ವಸ್ತು. ಅದು ಕೊಟ್ಟಾಗ ಏನಾಗತ್ತಂದ್ರೆ ಹೇಳ್ತಾರೆ, ಈ ಬಂಗಾರ ಧರಿಸಿದ್ರ ಫಲ ಏನು ಅಂದ್ರೆ ಹೇಳ್ತಾರ, ಅದು ಏನ್ ಮಾಡತ್ತಂದ್ರೆ ದುರಿತ ಕ್ಷಯ, ನಮ್ಮ ದೋಷಗಳ, ಬಿಕಾಸ್ ದೇವತೆಗಳ ಥಾಟ್ಸ್ ಬರುತ್ತಲ್ಲ, ದೋಷ ಕ್ಷಯ ಆಗತ್ತೆ. ಮತ್ತು ಏನ್ ಬರುತ್ತಂದ್ರೆ ಅಲ್ಲಿ ಒಂದು ಕಾಂತಿ ಬರುತ್ತೆ. ಬಿಕಾಸ್ ದೇವತೆಗಳು ಚಿಂತನೆ ಬಂದಾಗ ದೋಷ ಹೋಗುತ್ತೆ, ದೈತ್ಯರು ಅಜ್ಞಾನ ದುಃಖ ಮರಣ ಇದು ಹೋದ ಬರುವುದು ನಮಗೆ ಜ್ಞಾನ ದೀಪದಂತೆ ಕಾಂತಿ, ಅದಕ್ಕೆ ಅಭಿಮಾನಿಗಳಾದಂತ ದೇವತೆಗಳು ಲಕ್ಷ್ಮಿ ಮುಂತಾದವ್ರು ಬರ್ತಾರೆ. ಸೊ ದುರಿತ ಕ್ಷಯ, ಕಾಂತಿ, ಶ್ರೀಕಾರಿತ್ವಂ ಮತ್ತು ಸುವರ್ಣ ಧಾರಣಸ್ಯ ಫಲಂ ಅಂತ ಹೇಳ್ತಾರೆ. ಸುವರ್ಣವನ್ನ ಧರಿಸುವಾಗ ಈ ಚಿಂತನೆ ಬಂದ್ರೆ ಈ ಫಲ ಸಿಕ್ಕತ್ತೆ ಅಂತ ಅಲ್ಲಿ ಹೇಳ್ತಾರೆ. ಮತ್ತು ಇನ್ನೊಂದು ಚಿನ್ನ ಅಷ್ಟೇ ನಾವು ನಿಂತು ಬಿಟ್ಟಿವಿ, ಲಕ್ಷ್ಮಿಯಲ್ಲಿ ನಿಂತಿದ್ದೀವಿ. ಇಷ್ಟು ತನಕ ನಮಗೆ ಚಿನ್ನ ಅಂದ್ರೆ ಲಕ್ಷ್ಮಿ ಅಷ್ಟು ನಮಗೆ ನೆನಪು ಬಂತು, ಅಲ್ಲೇ ನಿಲ್ಲಬಾರದು. ಚಿನ್ನ ಅಂಬೋ ಆ ಒಂದು ಬಂಗಾರ ಕನ್ನಡದಲ್ಲಿನ ಆಯ್ತು, ಆ ಶಬ್ದದ ಅರ್ಥವನ್ನೇ ಏನ್ ಹೇಳುತ್ತೆ ಅಂದ್ರೆ ಸ್ವಪ್ರಕಾಶ. ಚಿನ್ನವನ್ನ ಚಿನ್ನ ಇದ್ರೆ ಅದಕ್ಕೆ ಬೇರೆ ಏನೋ ವಸ್ತು ಸೇರಿಸಿ ಅದನ್ನ ಬೆಳಗಿಸೋದಿಲ್ಲ, ಚಿನ್ನ ಆ ಸ್ವಾಭಾವಿಕವಾದ ಬೆಳಕು, ಆ ಒಂದು ಸೌಂದರ್ಯ ಚಿನ್ನಕ್ಕೆ ಉಂಟು. ಅದಕ್ಕೆ ಹೇಳ್ತಾರೆ ಅದಕ್ಕೆ ಜಾತರೂಪ ಅಂತಾನೆ, ಅದಕ್ಕೇನೋ ಒಂದು ಹುಟ್ಟೋವಾಗಲೇ ಚಿನ್ನ ಚಿನ್ನದಂತೇನೆ ಇರತ್ತಂತೆ. ಸೊ ಜಾತರೂಪ ಅಂತ ಹೇಳುವಾಗ ಅಲ್ಲಿ ಭಗವಂತನ ಚಿಂತನೆ, ಅದು ಹೇಗೆ ಮಾಡೋದು ಅಂತಾನೆ ಈ ವರ್ಷಲ್ಲಿ ಹೇಳ್ತಾ ಇದ್ದಾರೆ. ಈ ಎಕ್ಸಾಂಪಲ್ಗೆ ಇಲ್ಲಿ ಮಿಸುನಿ, ಸೊ ಮಿಸುನಿ ಅಂದ್ರೆ ಆ ಗೋಲ್ಡ್ ಬಂಗಾರವನ್ನ ಧರಿಸುವಾಗ ಆ ಒಂದು ಚಿಂತನೆ ನಮಗೆ ಬೇಕು, ದೇವರ ಚಿಂತನೆ. ಇಲ್ಲಿ ಲಕ್ಷ್ಮಿಯಲ್ಲಿ ನಿಲ್ಸಿದ್ದೀವಿ. ಸೊ ಈ ಲಕ್ಷ್ಮಿಯಲ್ಲಿ ನಿಲ್ಸಿದ್ದಾಗ ಇನ್ನೊಂದು ಚಿಂತನೆ, ಇನ್ನೊಂದು ಡೌಟ್ ಬರಬಹುದು. ಏನು ಡೌಟ್ ಅಂದ್ರೆ ಹೇಳ್ತೀವಲ್ಲ ಯಾವಾಗ್ಲೂ ಅವಳಿಗೆ ಚಂಚಲ ಅಂತಾನೆ ಹೇಳ್ತೀವಿ, ಲಕ್ಷ್ಮಿ ಒಂದು ಕಡೆ ನಿಲ್ಲೋದೇ ಇಲ್ಲ ಯಾವತ್ತು. ದುಡ್ಡು ಕಾಸು ಲಕ್ಷ್ಮಿಯಿಂದ ನಮ್ಮ ಚಿಂತನೆ ಒಂದು ಸೀಮಿತವಾಗಿದ್ರೆ, ಲಕ್ಷ್ಮಿ ಅಂದ್ರೆ ದುಡ್ಡು ಕಾಸು ಅಂತಿದ್ರೆ ಅದು ಬರುತ್ತೆ ಒಂದ್ ದಿವಸ, ಇನ್ನೊಂದು ದಿವಸ ಅದು ಹೊರಟೋಗತ್ತೆ, ಆ ಒಂದು ತಲೆಮಾರಿಗೆ ಇರತ್ತೆ ಇನ್ನೊಂದು ಹೋಗ್ಬಿಡತ್ತೆ. ಹೀಗೆ ನೋಡ್ತೀವಿ ಚಂಚಲ ಅಂತ ಅವಳು ಹೇಳ್ತಾರೆ, ಸ್ಥಿರವಾಗಿ ಅವಳು ನಿಲ್ಲೋದಿಲ್ಲ ಅಂತ ಹೇಳ್ತಾರಲ್ಲ, ಅಂದ್ರೆ ಅದೇ ಎಲ್ಲಿ ನಿಲ್ಲೋದಿಲ್ಲ ಅಂಬುದು ಪ್ರಶ್ನೆ ಬರುತ್ತೆ. ಬಿಕಾಸ್ ಸ್ಥಿರವಾಗಿ ಅವಳು ನಿಲ್ಲಲ್ಲ ಅಂದ್ರೆ ನಾರಾಯಣ ಜೊತೆಯಲ್ಲಿ ಅವಳು ಯಾವತ್ತು ಲಕ್ಷ್ಮಿ ಇದ್ದೇ ಇದ್ದಾಳೆ, ಅಲ್ಲಿ ನಾರಾಯಣನ ಬಿಟ್ಟು ಅವಳು ಹೋಗೋದೇ ಇಲ್ಲ. ಮತ್ತು ಅವಳಿಗೆ ಯಾಕೆ ಚಂಚಲ, ಆ ಸ್ಥಿರ ಇರೋದಿಲ್ಲ, ಹೋಗ್ತಾಳ ಅಂತ ಹೇಳ್ತಾರಂದ್ರೆ ಅವಳು ಯಾವ ಇದು ಭಾರತದಲ್ಲಿ ಮೋಕ್ಷಧರ್ಮ ಪರ್ವದಲ್ಲಿ ಬರುತ್ತೆ, ಲಕ್ಷ್ಮಿ ನಿಂತಿರ್ತಾಳಂತೆ ಅವಳು ಸ್ಥಿರವಾಗಿ ತುಪ್ಪದಲ್ಲಿ, ಸ್ಥಿರವಾಗಿ ಅವಳು ನಿಂತಿರ್ತಾಳಂತೆ. ನಾವು ತುಪ್ಪ ದೀಪವನ್ನ ದೇವರಿಗೆ ಹಚ್ಚುತ್ತೀವಿ ಅಂದ್ರೆ ಸ್ಥಿರವಾಗಿ ಅವಳು ಎಲ್ಲಿ ಇರ್ತಾಳಂದ್ರೆ ಯಾರಲ್ಲಿ ಧರ್ಮ ನಿಷ್ಠೆ ಇದೆಯೋ, ಧರ್ಮ ಭಗವನ್ ನಿಷ್ಠೆ, ಧರ್ಮದ ನಿಷ್ಠೆ ಯಾರಲ್ಲಿ ಇದೆಯೋ, ಮತ್ತು ಯಾರಲ್ಲಿ ಮಹಾಬುದ್ಧಿ, ಧರ್ಮನಿಷ್ಠ ಮಹಾಬುದ್ಧಿ ಅಂತ ಅಂದ್ರೆ ಧರ್ಮನಿಷ್ಠ ಅಂದ್ರೆ ಧರ್ಮ ಪ್ರಜ್ಞೆ ಅಂದ್ರೆ ಧಾರಕನಾದ ಭಗವಂತ, ಇದಕ್ಕೆ ಸಂಬಂಧಪಟ್ಟದು. ಭಗವಂತನೇ ಧಾರಕ ಅಂಬೋ ಚಿಂತನೆ ಯಾರಲ್ಲಿ ಇರುತ್ತೋ, ಯಾರು ಹಾಗೆ ಆಗಿದ್ದಾನು ಅಲ್ಲಿ ಅವಳು ಯಾವತ್ತು ಇರ್ತಾಳೆ, ಧರ್ಮನಿಷ್ಠ ಅಂತ ಹೇಳ್ತಾರೆ. ಆಮೇಲೆ ಮಹಾಬುದ್ಧಿ ಅಂತ, ಮಹಾಬುದ್ಧಿ ಅಂದ್ರೆ ದೊಡ್ಡ ಬುದ್ಧಿ ಅಂತಲ್ಲ, ಮಹಾಬುದ್ಧಿ ಅಂದ್ರೆ ಯಾರು ಆ ಮಹಾನಾದ ಆ ಭಗವಂತನಲ್ಲಿ ಬುದ್ಧಿಯನ್ನ ಸ್ಥಿರವಾಗಿ ಇಟ್ಟಿರ್ತಾನೋ ಅವನಲ್ಲಿ. ಮತ್ತು ಬ್ರಾಹ್ಮಣ್ಯ ಅಂದ್ರೆ, ಬ್ರಾಹ್ಮಣ್ಯ ಅಂದ್ರೆ ಅದೇ ಸೇಮ್ ಮೀನಿಂಗ್ ಬರ, ಬ್ರಹ್ಮನನ್ನ ತಿಳ್ಕೊಳ್ಳೋದು ಒಂದು ಮುಖ, ಇನ್ನೊಂದು ಬ್ರಹ್ಮನನ್ನ ತಿಳಿಲಕ್ಕೆ ಪ್ರಯತ್ನ ಮಾಡಿದ್ದವರ ಮೇಲೆ ಗೌರವ ಇರೋದು, ಎರಡು. ಆ ಮಹಾಬುದ್ಧಿ ಅಂತ ಇರುವಾಗಲೇ ಬುದ್ಧಿ ಮನಸ್ಸು ಒಂದು ದೊಡ್ಡ ವ್ಯಕ್ತಿ ಭಗವಂತನಲ್ಲಿ ಆ ನಮ್ಮ ಬುದ್ಧಿಯನ್ನ ಇಡಬೇಕು ಅಂತ ಬರುತ್ತೆ. ಹಾಗೆ ಬ್ರಾಹ್ಮಣ್ಯ ಅಂತ ಹೇಳುವಾಗ ಆ ಬ್ರಹ್ಮನನ್ನ ತಿಳ್ಕೊಳ್ಳೋದು, ಆ ಬ್ರಹ್ಮನನ್ನ ತಿಳಿಲಕ್ಕೆ ಹೊರಟ ಜ್ಞಾನಿಗಳ ಬೆನ್ನತ್ತೋದು, ಆ ಜ್ಞಾನಿಗಳಿಗೆ ಗೌರವ ಕೊಡೋದು. ಅದೇ ನಾವು ಯಾವಾಗ್ಲೂ ಹೇಳುವಾಗ ನಾವು ಈ ಗೋತ್ರ ಈ ಋಷಿ ಇದೆಲ್ಲ ನಾವು ಹೇಳೇ ಹೇಳ್ತೀವಿ, ಆ ಗೌರವ ಆ ಜ್ಞಾನಿಗಳಿಗೆ ಗೌರವ ಕೊಡೋದು ಅದು ಒಂದು. ಮತ್ತು ಸತ್ಯವಾದಿನ ಸತ್ಯವಾದಿನಿ ಸತ್ಯವನ್ನ ಹೇಳೋದು, ಸತ್ಯವನ್ನ ಆ ಒಂದು ಮಾತಲ್ಲಿ ಆ ಒಂದು ಪ್ರಾಮಾಣಿಕತೆ ಪ್ರಾಮಾಣಿಕತೆ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಅದು ನಮ್ಮ ಆಚರಣೆಯಲ್ಲಿ ನಮ್ಮ ಒಳಗೆ ಅದನ್ನೇ ಇರಬೇಕು. ಬರೀ ಪ್ರದರ್ಶನ ರೂಪ ಇರಬಾರದು, ಒಳಗೆ ಅದು ನಮ್ಮ ಸ್ವರೂಪಗತವಾಗಿ ಅದು ಇರಬೇಕು. ಸೊ ಸತ್ಯವಾದಿನಿ. ಆಮೇಲೆ ಪರಸ್ಮೃತೆ ಪ್ರಸ್ಮೃತೆ ಅಂತ ಪ್ರಸ್ಮೃತೆ ಅಂದ್ರೆ ವಿನಯ. ಯಾವಾಗ್ಲೂ ಸರಿಯಾದ ಒಂದು ತಿಳುವಳಿಕೆ ದಾರಿಯಲ್ಲಿ ನಾವು ಹೋದಾಗ ವಿನಯ ಬಂದೇ ಬರುತ್ತೆ. ಎಲ್ಲಿ ವಿನಯ ಇಲ್ಲವೋ ಅಲ್ಲಿ ಸರಿಯಾಗಿ ಅವ್ರಿಗೆ ಜೀರ್ಣ ಆಗಿಲ್ಲ ಅಂತಾನೆ ಅರ್ಥ ಆಗತ್ತೆ. ಸೊ ಹೀಗೆ ಮತ್ತು ದಾನಶೀಲ. ದಾನಶೀಲ ಅಂದ್ರೆ ನಾವು ಯಾವಾಗ್ಲೂ ದಾನ ಮಾಡ್ಲಿಕ್ಕೆ ನಮ್ಮ ಹತ್ರ ಏನಿದಪ್ಪ ಅಂದ್ರೆ ದಾನಶೀಲ ಅಂತ ಹೇಳೋದು ದೇವ್ರು ಏನೇ ನಾವು ಏನೇ ಸ್ವೀಕಾರ ಏನೇ ಮಾಡಿದನು ಇದು ನನ್ನದಲ್ಲ ಇದು ನನ್ನದಲ್ಲ ಅಂಬೋ ಒಂದು ಚಿಂತನೆ, ಅದೇ ದಾನ. ಅಂದ್ರೆ ಏನು ನನ್ನದಲ್ಲ ಅಂತ ತಿಳ್ಕೊಂಡು ನಾವು ಕೊಡೋದು ತಕ್ಕೊಳ್ಳೋದು ಏನೇ ಆಗಲಿ ಅದಕ್ಕೆ ದಾನ ಅಂತ ಹೇಳ್ತಾರೆ. ಹೀಗೆ ಧರ್ಮನಿಷ್ಠ, ಮಹಾಬುದ್ಧೆ, ಬ್ರಾಹ್ಮಣ್ಯ, ಸತ್ಯವಾದಿನಿ, ಪ್ರಸ್ತುತೆ, ದಾನಶೀಲ, ಈ ಯಾರಲ್ಲಿ ಈ ಕ್ವಾಲಿಟೀಸ್ ಇರುತ್ತೋ ಅಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನಿಂತು ಬಿಡ್ತಾಳಂತ, ಹೋಗೋದೇ ಇಲ್ಲ ಅಂತ. ಇದು ಎಲ್ಲವೂ ಪೂರ್ಣ ಪ್ರಮಾಣದಲ್ಲಿ ಇದ್ದು ಎಲ್ಲರಿಗೇನು ಕೊಡುವನು ಭಗವಂತ. ಅದಕ್ಕೆ ಲಕ್ಷ್ಮಿ ಭಗವಂತನನ್ನ ಬಿಟ್ಟು ಹೋಗೋದಿಲ್ಲ ಅಂತ ಅಂದ್ರೆ ಲಕ್ಷ್ಮಿ ಹೋಗೋದಿಲ್ಲ ಅಂದ್ರೆ ಲಕ್ಷ್ಮಿಯಲ್ಲಿ ಈ ಒಂದು ಕ್ವಾಲಿಟೀಸ್ ಒಂದೊಂದು ಧರ್ಮನಿಷ್ಠ, ಮಹಾಬುದ್ಧಿ, ಬ್ರಾಹ್ಮಣ್ಯ, ಸತ್ಯವಾದಿ, ಪ್ರಸ್ತುತೆ, ಆಮೇಲೆ ದಾನಶೀಲ, ಈ ಒಂದು ಕ್ವಾಲಿಟೀಸ್ ಆಗಲಿ ಮತ್ತು ಲಕ್ಷ್ಮಿಯಲ್ಲಿ ನಿಂತು ಲಕ್ಷ್ಮಿ ಸ್ತ್ರೀ ರೂಪವಾಗಿರೋದು ಭಗವಂತನೆ. ಸೊ ಅವಳು ಸ್ಥಿರವಾಗಿ ನಾರಾಯಣನಲ್ಲಿ ನಿಂತಿದ್ದಾಳೆ ಅಂತ ಲಕ್ಷ್ಮಿ ಮುಖವಾಗಿ ಇದನ್ನ ಹೇಳ್ತಾರೆ. ಸೊ ಬಂಗಾರ ಏನೇ ಆಗಲಿ ನಮ್ಮಲ್ಲಿ ಈ ಕ್ವಾಲಿಟೀಸ್ ಅನ್ನ ನಾವು ಬೆಳೆಸಿಕೊಳ್ಳುವುದಕ್ಕೆ ಈ ನಾವು ಹಾಕೊಂಡಿರುವಂತ ಈ ಆಭರಣಗಳು ದೇವರನ್ನ ನೆನಪು ನಮ್ಗೆ ಕೊಟ್ರ ಅದು ನಮ್ಗೆ ಯಾವುದು ಅಲ್ಲಿ ಕಲಿದೋಷ ಅದು ಬರೋದೇ ಇಲ್ಲ. ಸೊ ಹೀಗೆ ಇದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳುವಾಗ ಮಿಸುನಿ ಕೇಳಿಯ ಮನೆಯವೋ ರಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಭಗವಂತ ಹೇಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳುವಂತದ್ದು ಆಧಾರ ರೂಪ, ಆದೇಯ ರೂಪ. ಹಿಂದೆ ಬಂದ ಭಾರಬೃಂ ನಾಮಕನ ಅಂತ ಹೇಳಿರುವ ಇದಕ್ಕೆ ಒಂದು ಎಕ್ಸಾಂಪಲ್. ಆ ಕೂರ್ವ ರೂಪದಿಂದ ಅವನು ಹೇಗಿದ್ದಾನೆ, ಆಧಾರವಾಗಿದ್ದಾನೆ, ಆದೇಯವಾಗಿದ್ದಾನೆ ಅಂತ ಹೇಳ್ತಾ ಅಂದ್ರೆ ಅಲ್ಲಿ ಕೂರ್ವ ರೂಪ ನೋಡಿದಾಗ ಎಲ್ಲಾ ಕಡೆನು ಭಾರವನ್ನ ಹೊತ್ತಿದ್ದಾನೆ ಅಂದ್ರೆ ಭಾರ ಹೊತ್ತೋದು ಅಂದ್ರೆ ನಮ್ಮ ಕಲ್ಪನೆ. ಕೆಳಗೆ ನಾವು ನಿಂತು ನಮ್ ತಲೆಯಲ್ಲಿ ಏನಾದ್ರು ಹೊತ್ಕೊಂಡಿದ್ರೆ ಭಾರವನ್ನ ಹೊತ್ತಿದ್ದೀವಿ ಅಂತ ಹೇಳ್ತೀವಿ. ಆ ತರ ಚಿಂತನೆ ಇಲ್ಲ, ಅದನ್ನ ನಾವು ವಿಸ್ತಾರವಾಗಿ ಅಲ್ಲಿ ನೋಡಿದ್ದೀವಿ. ಅದನ್ನೇ ಇಲ್ಲಿ ಒಂದು ಎಕ್ಸಾಂಪಲ್ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಉಂಗುರ ಇರ್ಬೇಕಂದ್ರೆ ಆ ಉಂಗುರ ಇರೋದು ಆಧಾರ. ಆ ಒಂದು ಮಣಿ ಇಟ್ಟಿದ್ದೀರ, ಆ ಒಂದು ಮುತ್ತಿನ ಉಂಗುರ ಅಂತ ತಕೊಳ್ಳಿ. ಆ ಮುತ್ತು ಇರಬೇಕಂದ್ರೆ ಯಾವತ್ತು ಅಲ್ಲಿ ಉಂಗುರ ಜೊತೆಲಿ ಶಾಶ್ವತವಾಗಿ ಅದು ಇರಬೇಕಂದ್ರೆ ಅದಕ್ಕೆ ಒಂದು ಆಧಾರ ಬೇಕು. ಆ ಆಧಾರ ಯಾವುದು ಅಂದ್ರೆ ಆ ಒಂದು ಬಂಗಾರವೇ ಒಂದು ಆಧಾರ ಅಂತ. ಆ ಬಂಗಾರವೇ ಆಧಾರವಾದಕ್ಕೆ ಅಂತ ಹೇಳಿದ್ರೆ ಆ ರೂಪದಲ್ಲಿ ಅದು ಒಳಗೆ ಭಗವಂತ ಇರ್ಬೇಕು. ಹಿಂದೆ ನೋಡಿದ್ದೀವಿ, ಏನು ನೋಡಿದೀವಿ, ಇದು ಜಡಗಳಲ್ಲಿ ಅವನು 24 ಜಡಗಳಲ್ಲಿ ಅಂತ ನೋಡಿದ್ದೀವಿಲ್ಲ, ಅದನ್ನು ಇಟ್ಟುಕೊಳ್ಳಿ. ಆಧಾರ ರೂಪದಿಂದ ಅವನು ಇಲ್ಲಿ ಈ ಒಂದು ವಸ್ತುವಿನಲ್ಲಿ ಭಗವಂತ ಇದ್ದಾನೆ. ಈ ಒಂದು ಉಂಗುರದಲ್ಲಿ ಆಧಾರನಾಗಿ ಅವನು ಇದ್ದಾನೆ. ಮತ್ತು ಆ ಮುತ್ತು ಇಟ್ಟಿದ್ದೀವಿ, ಆ ಮುತ್ತಿನೊಳಗೆ ಮುತ್ತು ಅದಲ್ಲಿ ನಿಲ್ಲಬೇಕು. ಮುತ್ತು ಒಳಗೆ ಕಂಪ್ಲೀಟ್ ಆಗಿ ನಿಲ್ಲಬೇಕು ಅಂದ್ರೆ ಅಲ್ಲಿ ಅವನು ಆಧೇಯ ರೂಪದಿಂದ ಅವನು ಇದ್ದಾನೆ ಅಂತ ಒಂದು ಚಿಂತನೆ. ಇನ್ನೊಂದು ಚಿಂತನೆ ಏನು ಅಂದ್ರೆ ಎರಡಲ್ಲ, ಆಧಾರ ಮತ್ತು ಆಧೇಯ ಎರಡು ಮಾತ್ರ ಇಲ್ಲ, ಇನ್ನೊಂದು ಇದೆ ಅಂತ ಹೇಳ್ತಾರೆ. ಅದು ಹೇಗೆ ಅಂದ್ರೆ ಆ ಒಂದು ಉಂಗುರವೇ ಆಧಾರವಾಗಿದೆ. ಆಮೇಲೆ ಆ ಉಂಗುರದ ಸೆಂಟರ್ಲಿ ನೋಡಿದ್ರೆ ಒಂದು ಗೂಡು, ಒಂದು ಸಾಕೆಟ್ ತರ ಒಂದು ಇರುತ್ತೆ. ಆ ಸಾಕೆಟ್ ಲಿ ಏನ್ ಮಾಡ್ತಾ, ಆ ಸಾಕೆಟ್ ಒಂದು ಪೀಸ್ ಇದೆ, ಆ ಸಾಕೆಟ್ ಅದ ಮೇಲೆ ಆ ಮಣಿಯನ್ನ ನಿಲ್ಲಿಸ್ತೀವಿ. ಅದು ಮಣಿ ಪೂರ್ತಿ ಆ ಸಾಕೆಟ್ ಒಳಗೇನೆ ಸೇರ್ಕೊಂಡು ಬಿಡುತ್ತೆ, ಒಳಗೆ ಹೋಗ್ಬಿಡುತ್ತೆ. ಸಮಸ್ಯೆ ನಮ್ಗೆ ಆ ಸಾಕೆಟ್ ಇರೋದು ಗೊತ್ತಾಗೋದಿಲ್ಲ, ಅದು ಪೂರಾ ಪರ್ವೇಡ್ ಆಗಿ ನಿಂತು ಬಿಡುತ್ತೆ ಅದು. ಸೊ ಅದು ಆಧೇಯ ಅಂತ, ಮೇಲೆ ಮುತ್ತು ಆಧೇಯ, ಮತ್ತು ಈ ಒಂದು ಉಂಗುರದ ಶೇಪ್, ಬಂಗಾರದ ಉಂಗುರ ಅದು ಆಧಾರ, ಮುತ್ತು ಆದೇಯ, ಅದು ಒಳಗೆ ಇರುವಂತಹ ಸಾಕೆಟ್ ಆ ಗೂಡು ನಮ್ಗೆ ಕಾಣಿಸೋದೇ ಇಲ್ಲ. ಹಾಗೇನೇ ದೇವತೆಗಳು, ಇದು ಇಲ್ಲಿ ಹೇಳಿರುವಂತ ಈ ಕೂರ್ಮ ರೂಪ ಇದಾನಲ್ಲ, ಅವನು ಹೇಗಿದ್ದಾನಂತ ಇಲ್ಲಿ ಹೇಳ್ತಾ ಇದ್ದ. ಅವನು ಹೇಗಿದ್ದಾನಂದ್ರೆ ದೇವತೆಗಳ ದೇವತೆಗಳು ಯಾರ್ದು, ಮಿಸುನಿ ಮೇಲಿನ ಮಣಿಯ ಓಲ್ ರಾಜಿಸುವ. ಅವನು ಹೇಗಿದ್ದಾನಂದ್ರೆ ಆ ಮಣಿ ಹೇಗಿರತ್ತ, ಮುತ್ತಿನ ಮೇಲಿರುವಂತ ಮಣಿ ಮಣಿ ಪ್ರಕಾಶಮಾನವಾಗಿ ಇರುತ್ತ. ಆ ಪ್ರಕಾಶಮಾನವಾಗಿ ಅವನು ಇದರ್ಥ ಅದಕ್ಕೆ ರಾಜಿಸುವ ಅಂತ ಹೇಳ್ತಾರ. ಅದು ರಾಜಿಸುವ ಅದು ಹೇಗಿರುತ್ತೆ ಅಂದ್ರೆ ದೇವರಿಗೆ ಈ ಅಡ್ಜೆಕ್ಟಿವ್ ತಗೊಂಡ್ರೆ ಆಧಾರ ರೂಪನಾಗಿ ಅವನು ಕೂರ್ಮ ಇದ್ದಾನೆ, ಆ ಧ್ಯೇಯ ರೂಪನಾಗಿ ಆ ಮಣಿಯಲ್ಲಿ ಇದ್ದು ಅವನು ಪ್ರಕಾಶಮಾನವಾದ ಇದ್ದಾನೆ ಅಷ್ಟೇನ ಅಂತ ಹೇಳಿದ್ರೆ ಇಲ್ಲಿ ರಾಜಿಸುವ ಅಂಬೋದಕ್ಕೆ ಮೂರು ಅರ್ಥಗಳನ್ನ ಹೇಳ್ತಾರೆ. ರಾಜ ಅಂಬೋದಲ್ಲಿ ಬರುವಂತ ಅದೇ ಮೂರು ಅರ್ಥಗಳು. ಒಂದು ರಂಜಯತಿ, ರಂಜಯತಿ ಅಂದ್ರೆ ಅದು ನೋಡಿದ್ರೆ ಆ ಒಂದು ಡೈಮಂಡ್ ರಿಂಗ್ ಆರ್ ಮುತ್ತಿನ ರಿಂಗ್ ಏನಾದ್ರು ನಾವು ಅಂಗಡಿಯಲ್ಲಿ ನೋಡಿದ್ರೆ ಅದು ನಮ್ಗೆ ಸಂತೋಷ ಕೊಡುತ್ತೆ, ಮನಸ್ಸಿಗೆ ಒಂದು ಆನಂದ, ನಾವು ಹಾಕೊಂಡ್ರೆ ಅದು ಒಂದು ಆನಂದ ನಮ್ಗೆ ಕೊಡುತ್ತೆ. ಸೊ ಆ ತರ ನಮ್ಮಲ್ಲಿ ಆನಂದವನ್ನ ಕೊಡ್ತಾನೆ ದೇವರೇ. ಇದು ಆಧಾರ ಅದೇ ರೂಪದಿಂದ ನಮ್ಗೆ ಆ ಒಂದು ಆನಂದವನ್ನ ಕೊಡ್ತಾನೆ. ಮತ್ತು ರಾಜಯತೆ, ರಾಜಯತೆ ಅಂದ್ರೆ ಅದು ಬೆಳಗತ್ತ. ಆ ಮುತ್ತು ಇದಲ್ಲ, ಮುತ್ತು ಡೈಮಂಡ್ ಏನ್ ಹಾಕಿದ್ದು ಅದು ಚಂದಾಗ ಹೊಳೆಯುತ್ತೆ, ಗೋಲ್ಡ್ ಜೊತೆಲಿ ಇದ್ದು ಅದು ಚಂದಾಗಿ ಶೋಭಿಸುತ್ತೆ. ಅದು ರಾಜಯತೆ, ಅದು ಸ್ವಯಂ ಪ್ರಕಾಶವಾಗಿದೆ. ಮತ್ತು ರಾಜಯತಿ ಅಂತ, ರಾಜಯತಿ ಅಂದ್ರೆ ಅದು ಸುತ್ತ ಇರುವಂತ ಅದು ರಿಫ್ಲೆಕ್ಷನ್, ಅದು ಹೋಗಿ ಒಳ್ಳೆ ಡೈಮಂಡ್ ಹಾಕಿದ ಡೈಮಂಡ್ ಉಂಗುರ ಬಂಗಾರದಲ್ಲಿಟ್ಟ ಸುತ್ತ ಇರುವಂತದ್ದಕ್ಕೆಲ್ಲ ಬೆಳಗಿಸ್ತದು. ಸೊ ಹೀಗೆ ಮೂರನ್ನು ಮಾಡತ್ತೆ, ರಂಜಯತಿ ರಾಜಯತಿ ರಾಜಯತೆ ಅಂತ ಮೂರು ಹೇಳ್ತಾರೆ. ಸೊ ಹೀಗೆ ಆ ಮಣಿ ಅಷ್ಟು ಒಂದು ಪ್ರಕಾಶಮಾನವಾದಂತಾಗಿರುತ್ತೆ, ರಾಜಿಸುವ. ಇಲ್ಲಿ ಎಕ್ಸಾಂಪಲ್ ಹೇಳ್ತಾರೆ, ಇದು ಎಲ್ಲಿ ಇದೆ, ಏನು ಬರೀ ಮಣಿ ಮತ್ತು ಬಂಗಾರ ಬಗ್ಗೆ ಮಾತಾಡ್ತಾ ಇದ್ದೀವ ಅಂದ್ರೆ ಇಲ್ಲ, ಇಲ್ಲಿ ಮಾತಾಡೋದು ಭಗವಂತನೇ. ಭಗವಂತನೇ ಆಧಾರ ಆ ಬಂಗಾರದಂತೆ. ಇಷ್ಟು ಹೊತ್ತು ನೋಡಿದೆ ಬಂಗಾರದ ಕ್ವಾಲಿಟಿ, ಬಂಗಾರ ಅಂದ್ರೆ ಕಲಿಯಲ್ಲ. ಈ ತರ ದೇವತೆಗಳ ಚಿಂತನೆ ಮಾಡಿದ್ರೆ ಅವನೇ ಆಧಾರ. ಇಷ್ಟು ದೇವತೆಗಳನ್ನ ಹೇಳಿದೀವಿ, ಅಗ್ನಿರ್ವೈ ಸಕಲಾದೇವ ಸುವರ್ಣಂ ವೈ ಸದಾತ್ಮಕಂ ಅಂತ ಹೇಳುವಾಗ ದೇವರೇ ಈ ಬಂಗಾರದಲ್ಲಿ ಇದ್ದಾರೆ. ಆದ ಕಾರಣದಿಂದ ಎಲ್ಲಾ ದೇವತೆಗಳು ಈ ಆಧಾರ ರೂಪವಾದಂತ ಈ ಕೂರ್ಮನನ್ನ ಆಶ್ರಯ ಮಾಡಿಕೊಂಡು ಇದ್ದಾರೆ. ಈ ಬಂಗಾರ ಈ ಸಿಂಬಾಲಿಕ್, ಈ ಉಂಗುರ ಇದು ಸಿಂಬಾಲಿಕ್ ಆಗಿದೆ. ಅದು ಒಳಗೆ ಈ ತರನೇ ದೇವತೆಗಳ ಮನಸ್ಸೊಳಗೇನು ಇದ್ದಾನಂತ. ಇವಾಗ ಇನ್ನೊಂದು ಸೆಟ್ ಆಫ್ ಮೂರನ್ನ ತಕೊಂಡ್ ಬರ್ತಾರೆ. ಏನು ಅಂದ್ರೆ ಬ್ರಹ್ಮಾದಿಗಳ ಸ್ಥೂಲ ದೇಹ ಅಂದ್ರೆ ಏನಾಯ್ತು, ಬ್ರಹ್ಮಾದಿಯ ಸ್ಥೂಲ ದೇಹ ಅಂದ್ರೆ ಇಡೀ ಬ್ರಹ್ಮಾಂಡವೇ ಆಯ್ತು. ಇಡೀ ಬ್ರಹ್ಮಾಂಡ ಮಹತ್ತತ್ವ ಅಂತ ಹೇಳ್ತೀವಿ ನಾವು. ಮಹತ್ತತ್ವ ಸುತ್ತು ಇರುವಂತದ್ದು ಎಲ್ಲವೂ ಸೇರಿದ್ರೆ ಈ ಬ್ರಹ್ಮಾಂಡದ ಒಳಗೆ ಆ ಚತುರ್ಮುಖ ಬ್ರಹ್ಮನ ಆ ಒಂದು ಸ್ಥೂಲ ದೇಹ ಅಂತ ತಕೊಂಡ್ರೆ ಈ ಬ್ರಹ್ಮಾಂಡವೇ ಅವನ ದೇಹದಂತೆ, ದೇಹ ಸದೃಶವಾಗಿದ್ರ ಅಂತ. ಅದು ಹೊರಗಡೆ, ಈ ಸ್ಥೂಲ ದೇಹದ ಹೊರಗಡೆ, ಆ ಚತುರ್ಮುಖನ ದೇಹದ ಹೊರಗಡೆ ಅಂತ ಹೇಳಿದ್ರು, ಬ್ರಹ್ಮಾಂಡದ ಹೊರಗಡೆ ಅಂತ ಹೇಳಿದ್ರು ಒಂದೇ ಆಗತ್ತೆ. ನಾವು ಜಡಪರವಾಗಿ ತಕೊಂಡ್ರೆ ಬರೀ ಬ್ರಹ್ಮಾಂಡವನ್ನು ಹುಟ್ಟಿದ ಅಂತ, ಇನ್ನೊಂದು ಈ ಬ್ರಹ್ಮಾಂಡ ಕಣ ಕಣಗಳಲ್ಲಿ ಚತುರ್ಮುಖ ತುಂಬಿದ್ದಾನೆ. ಈ ಬ್ರಹ್ಮಾಂಡ ಅಂಬೋದು ಅವನು ಸ್ಥೂಲ ದೇಹದಂತೆ ಅಂತ ತಕೊಂಡಾಗ ಚತುರ್ಮುಖನ ದೇಹ ಆಗತ್ತೆ. ಸೊ ಈ ಚತುರ್ಮುಖನ ದೇಹ ಅಥವಾ ಈ ಬ್ರಹ್ಮಾಂಡ ಇದನ್ನ ಧರಿಸಿದ್ದಾನೆ. ಅದೇ ಒಂದು ವಿಷ್ಣು ಕೂರ್ಮ ಅಂತ ಹೇಳ್ತೀವಲ್ಲ, ಆ ವಿಷ್ಣು ಕೂರ್ಮ ರೂಪ ಅದು ಆಧಾರವಾಗೇ ನಿಂತಿದೆ ಅಂತ ಹೇಳ್ತಾರೆ. ಇದೇ ಆಧಾರವಾಗಿದೆ. ಅದು ಇರೋದು ನಮ್ಮ ಉಂಗುರದಲ್ಲಿ ಇರೋದು ಈ ಒಂದು ಬಂಗಾರ, ಇದು ಆಧಾರವಾಗಿದೆ ಅಂತ, ಆಧಾರ ರೂಪದಿಂದ ಇದ್ದಾನೆ. ಮತ್ತು ಇದು ಇನ್ನು ಎಲ್ಲಿ ಇದೆ ಅಂತ ಹೇಳ್ತಾರೆ, ಈ ಒಂದು ಸ್ಥೂಲ ದೇಹ, ಸ್ಥೂಲ ದೇಹದಲ್ಲಿ ಮಾತ್ರ ಇಲ್ಲ, ಈ ಸ್ಥೂಲ ದೇಹದಲ್ಲಿ ಇರುವಂತ ಬ್ರಹ್ಮನ ಹೃದಯ, ಬ್ರಹ್ಮನ ಮನಸ್ಸು, ಆ ಮನಸ್ಸಿಗೆ ಇದು ಆಧಾರವಾಗಿದೆ. ಬರೀ ಒಂದು ಸ್ಥೂಲ ದೇಹ ಮಾತ್ರ ಇಲ್ಲ, ಇವಾಗ ಈ ಮನಸ್ಸು ಅಂತ ಬರುತ್ತೆ ನೋಡಿ, ಈ ಸ್ಥೂಲ ದೇಹ ಹೊರಗಡೆ ಎಲ್ಲ ಆಧಾರವಾಗಿದ್ದಾನೆ, ಈ ಮನಸ್ಸು ಅಂತ ಬರುತ್ತೆ ನೋಡಿ. ಈ ಮನಸ್ಸು ಎಲ್ಲಿ ಆಗತ್ತೆ ಅಂದ್ರೆ ಅಲ್ಲಿ ಗೂಡು, ಒಂದು ಉಂಗುರ ನೋಡಿದ್ರೆ ಅಲ್ಲಿ ಒಂದು ಗೂಡು ಅಥವಾ ಒಂದು ಸಾಕೆಟ್ ಅಂತ ನೋಡಿದೀವಿ ನೋಡಿ, ಅದು ಬ್ರಹ್ಮನ ಮನಸ್ಸು. ಅಂದ್ರೆ ಏನಾಯ್ತು, ಮನಸ್ಸಿದೆ, ಆ ಮನಸ್ಸು ಒಳಗಡೆ ಅಂದ್ರೆ ಅಂತರ್ಯಾಮಿಯಾಗಿ, ಅಂದ್ರೆ ಚತುರ್ಮುಖನ ಸ್ಥೂಲ ದೇಹ ಪೂರ, ಸ್ಥೂಲ ದೇಹ ಪೂರವನ್ನು ಹೊತ್ತುಕೊಂಡಿದ್ದಾನೆ ಭಗವಂತ. ಆ ಸ್ಥೂಲ ದೇಹದಲ್ಲಿ ಆ ಮನಸ್ಸಿದೆ. ಸೊ ಈ ಮನಸ್ಸನ್ನ ಹೊತ್ತುಕೊಂಡಿದ್ದಾನೆ ಅಂದ್ರೆ ಆ ಗೂಡು ಎಂಬ ಪೋರ್ಷನ್ ಮನಸ್ಸಾಗ್ಬಿಡುತ್ತೆ. ಆ ಮನಸ್ಸಲ್ಲಿ ಏನಿದೆ ಅಂದ್ರೆ ಮನಸ್ಸಲ್ಲಿ ಆ ಧ್ಯೇಯನಾಗಿ, ಇವಾಗ ಆ ಧ್ಯೇಯ ಅಂದ್ರೆ ಏನರ್ಥ ಇಲ್ಲಿ ಬರುತ್ತೆ ಅಂದ್ರೆ, ಬರೀ ಸ್ಥೂಲವಾಗಿ ನೋಡಿದ್ರೆ ಒಂದು ಆಧಾರ, ಆಧಾರವನ್ನ ಅವಲಂಬಿಸಿ ಇರೋದು ಆ ಧ್ಯೇಯ ಅಂತ ಆಗತ್ತೆ. ಇಲ್ಲಿ ಇನ್ನೊಂದು ಮೀನಿಂಗ್ ನ ತರ್ತಾರೆ. ಆಧೇಯ ಅಂದ್ರೆ ಬರೀ ಅದು ಒಳಗೆ ಇರುವಂತದ್ದು ಅಂತ, ಒಳಗೆ ಇರುವಂತ ಮುತ್ತು ರತ್ನ ಅಂತ ಮಾತ್ರ ಇಲ್ಲ. ಆಧೇಯ ಅಂದ್ರೆ ಆ ಸಮ ಆ ಹಕಿ ಧ್ಯೇಯ, ಧ್ಯೇಯ ರೂಪ ಅಂತ ನಾವು ಹೇಳ್ತೀವಲ್ಲ, ಧ್ಯೇಯ ರೂಪ. ನಾವು ಕೃಷ್ಣ ಮಂತ್ರ ಮಾಡುವಾಗ ಏನು ಧ್ಯೇಯ ರೂಪವನ್ನ ಬಾಯಿಂದ ಹೇಳೋದಲ್ಲ, ನೀವು ಮನಸ್ಸಲ್ಲಿ ಧ್ಯಾನ ಮಾಡಬೇಕು ಅಂತ ನಾವು ಹೇಳ್ತೀವಲ್ಲ, ಹೇಳ್ತಾರಲ್ಲ, ಹಾಗೇನೆ ಧ್ಯೇಯ ರೂಪ ಅಂದ್ರೆ ಬೇಸಿಕಲಿ ಹೇಳೋದೇನು ಅಂದ್ರೆ ಈ ಚತುರ್ಮುಖನ ಮನಸ್ಸಲ್ಲಿ ಇರುವಂತ ಧ್ಯೇಯ ರೂಪ. ಧ್ಯೇಯ ಅಂದ್ರೆ ನಾವು ಧ್ಯೇಯ ರೂಪ ತರಲ್ಲ, ಆ ಅಂದ್ರೆ ಕಂಪ್ಲೀಟ್ ಆ ಸಮಂತ ಅಂದ್ರೆ ನಮ್ಮ ಮನಸ್ಸು ದೇವರ ಜಪ ಮಾಡುವಾಗ ಅದು ಮಾತ್ರ ಒಂದು ಎರಡು ನಿಮಿಷ ಧ್ಯೇಯ ರೂಪ ಆಗಿರುತ್ತೆ. ಇವರು ಹಾಗೆಲ್ಲ ಚತುರ್ಮುಖನ ಮನಸ್ಸಲ್ಲಿ ಆ ಸಮಂತ ಧ್ಯೇಯ ಅಂದ್ರೆ ಆ ಅಂದ್ರೆ ಕಂಪ್ಲೀಟ್, ಆ ಅಂದ್ರೆ ಪೂರ್ಣ ಪರಿಪೂರ್ಣವಾಗಿ ಅಂದ್ರೆ ಅವನು ಮನಸ್ಸಲ್ಲಿ ಬೇರೆ ಥಾಟ್ಸ್ ಎಂದೆಂದು ಯಾವಾಗಲೂ ಏನೇನು ಇರೋದಿಲ್ಲ, ಒಂದೇ ಒಂದು ಥಾಟ್ ಏನು ಅಂದ್ರೆ ಆ ಧ್ಯೇಯ ರೂಪ. ಆ ಕೂರ್ಮನ ಆ ಒಂದು ಕಂಪ್ಲೀಟ್ ಆಗಿ ಮನಸ್ಸಲ್ಲಿ ಧಾರಣೆ ಮಾಡಿ ನಿಂತಿದ್ದಾನೆ. ಅದೇ ಸೋ ಮಚ್ ಸೋ ಹೇಗಿದೆ ಅದು ಅಂದ್ರೆ ಈ ಒಂದು ಮುತ್ತನ್ನ ಬಂಗಾರದಲ್ಲಿ ಸಾಕೆಟ್ಲಿ ಅದು ಇಡೋವಾಗ ಕಂಪ್ಲೀಟ್ಲಿ ಆ ಇಂಪ್ರೆಷನ್ ಅದಲ್ಲಿ ಬಿದ್ದು ಬಿಡುತ್ತೆ. ಆ ಒಂದು ಆ ಗೂಡು ನಮ್ಗೆ ಉಂಗುರ ನೋಡೋವಾಗ ನಮ್ಗೆ ಕಾಣಿಸೋದೇನು, ಆ ಒಂದು ಬಂಗಾರ ಕಾಣಿಸುತ್ತೆ, ಆ ಮುತ್ತು ಆ ರತ್ನ ನಮ್ಗೆ ಕಾಣಿಸ್ತ, ಮಾಣಿಕ್ಯ ಕಾಣಿಸ್ತ, ಅದು ಕಾಣಿಸ್ತ. ಅಲ್ಲಿ ಇರುವಂತ ಸಾಕೆಟ್ ಆಗಲಿ, ಅದು ಗೂಡು ಅಂತ ಹೇಳ್ತಾರಲ್ಲ, ಆ ಒಂದು ಸಾಕೆಟ್ ಕಾಣಿಸೋದೇ ಇಲ್ಲ. ಬಿಕಾಸ್ ಇದು ಪೂರ್ತಿ ಹೋಗಿ ಕೂತು ಬಿಡುತ್ತೆ. ಚೆಂದಾಗಿ ಅದಕ್ಕೇನೋ ಗ್ಲೂ ಹಾಕ್ತಾರೆ ಏನ್ ಹಾಕ್ತಾರೋ ಗೊತ್ತಿಲ್ಲ, ಮಾಡೋವಾಗ ಕಂಪ್ಲೀಟ್ ಆಗಿ ಕೂತು ಬಿಡುತ್ತೆ, ಬಿಡೋದೇ ಇಲ್ಲ. ನಾ ಸರಿಯಾಗಿ ಮಾಡಿದ್ರೆ ಅದು ಬಿಡೋದೇ ಇಲ್ಲ, ಹಾಗೇ ಇರುತ್ತೆ. ಹಾಗೆ ಒಂದು ಜೀವಮಾನ ಪರ್ಯಂತ ನಾವು ಹಾಕೊಂಡಿರ್ತೀವಿ. ನಾವು ಗೃಹಸ್ಥಾಶ್ರಮ ಜನ್ಮ ಸ್ವೀಕಾರ ಮಾಡಿದ್ರೆ ಕಂಪ್ಲೀಟ್ ಆಗಿ ಹಾಕೊಂಡೇ ಇರ್ತೀವಿ, ಬಿಡೋದೂ ಇಲ್ಲ ಸರಿಯಾಗಿ ಮಾಡಿಸಿದ್ರೆ. ಇವ್ರ ಮನಸ್ಸು ಹಾಗೆ ಇರುತ್ತೆ, ಇವ್ರ ಜೀವಮಾನ ಪೂರ್ತಿಯಾಗಿ ಅದು ಕಂಪ್ಲೀಟ್ ಆಗಿ ಧ್ಯೇಯ ಆ ಸಮಂತ ಧ್ಯೇಯವಾಗ ಕೂತ್ ಬಿಡುತ್ತೆ. ಮನಸ್ಸು ಅಂಬೋದು ಕಾಣಿಸೋದಿಲ್ಲ, ಯಾಕೆಂದ್ರೆ ಮನಸ್ಸಲ್ಲಿ ಕಣ ಕಣಗಳೇ ಈ ರತ್ನ ಮಾಣಿಕ್ಯ ಸದೃಶನಾದಂತ ಮುತ್ತು ಸದೃಶನಾದಂತಹ ಭಗವಂತನೇ ಕೂತುಕೊಂಡು ಅಲ್ಲೇ ಇವಾಗ ಅದಕ್ಕೆ ಹೇಳ್ತಾರೆ ಮಿಸಿನ ಮೇಲಿನ ಮಣಿಯ ಓಳ್ ರಾಜಿಸುವ. ಇವಾಗ ರಾಜಿಸುವ ನೋಡಿದ್ರೆ ಬ್ರಹ್ಮನ ಚಿಂತನೆ. ಇವಾಗ ನಮ್ಗೆ ಈ ತರಾನೇ ಬ್ರಹ್ಮನ ಆ ಬಂಗಾರದಂತೆ ಇದ, ಬಂಗಾರದಂತೆ ಧಾರಕ ರೂಪವಾಗಿ ಭಗವಂತ ಇದ್ದಾನೆ. ಆ ಬಂಗಾರದ ಒಳಗೊಳಗ ನೋಡಿದ್ರೆ ಅಲ್ಲಿನೂ ಕಂಪ್ಲೀಟ್ ಆಗಿ ಆ ಸಾಕೆಟ್ ಅದು ನೋಡಿದ್ರು, ಆ ಗೂಡು ಸಾಕೆಟ್ ಏನ್ ಹೇಳ್ತಿರೋ ಅದನ್ನ ನೋಡಿದ್ರೆ ಅದು ಬಂಗಾರದಿಂದನೇ ಆಗಿರುತ್ತೆ, ಬೇರೆ ಏನು ಹಾಕಲ್ಲ, ಅದು ಬಂಗಾರನೇ ಹಾಕಿರ್ತಾರ. ಆ ಒಂದು ಸಾಕೆಟ್ ಪೂರ ಅದು ಬಂಗಾರದಂತೆ ಇರುತ್ತಂದ್ರೆ ಈ ದೇವರು ಕೂತಿದ್ದ ಕಾರಣದಿಂದ, ಇವನು ಅದನ್ನ ತಿಳ್ಕೊಂಡ ಕಾರಣದಿಂದ ಈ ಚತುರ್ಮುಖನ ಮನಸ್ಸು ಬಂಗಾರದಂತೆ ಇರುತ್ತಂತೆ. ಅದಕ್ಕೆ ಬಂಗಾರ ಅಂತ, ಅದಕ್ಕೆ ಅಗ್ನಿರ್ವೈ ಸಕಲ ದೇವಾಹ ಸುವರ್ಣಂ ವೈ ತದಾತ್ಮಕಂ ಅಂತ, ಸುವರ್ಣ ರೂಪ ಅವನ್ ಮನಸ್ಸು ಬಂಗಾರದಂತೆ. ಅದು ಅದು ಹುಟ್ಟೋವಾಗಲೇ ಆ ಒಂದು ಜಾತ ರೂಪ ಅಂತ ಹೇಳ್ತಾರೆ, ಹುಟ್ಟೋವಾಗಲೇ ಅದು ಪ್ರಕಾಶವಾಗಿಯೇ ಹುಟ್ಟಿತ್ತಂತೆ ಚತುರ್ಮುಖಂದು. ಅದನ್ನ ಚಿಂತನೆ ಮಾಡುತ್ತಾ ಮಾಡುತ್ತಾ ಅಗ್ನಿ ಮುಂತಾದವರಿಗೆ ಅಗ್ನಿಗೇನು ಜಾತವೇದ ಅಂತ ಹೇಳ್ತಾರೆ. ಯಾಕಂದ್ರೆ ಅವನು ಅದನ್ನ ಚಿಂತನೆ ಮಾಡ್ತಾ ಅವನು ಯೋಗ್ಯತೆಗೆ ಅನುಗುಣವಾಗಿ ಅವನು ಒಂದು ಬಂಗಾರದಂತೆ ಇರ್ತಾನಂತೆ. ಸೊ ಹೀಗೆ ದೇವತೆಗಳಿಗೆ ಅನ್ವಯ ಆಗತ್ತೆ. ನಾವು ಚತುರ್ಮುಖನನ್ನ ತಕೊಳ್ತೀವಿ, ಯಾಕೆಂದ್ರೆ ನಾವು ಪೂಜೆ ಮಾಡುವಾಗ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗ ಮಾಡ್ಬೇಕಲ್ಲ. ಸೊ ಆದ ಕಾರಣದ ಅವನ ಮನಸ್ಸು ಬಂಗಾರದಂತೆ ಇರುತ್ತೆ, ಆ ಬಂಗಾರದಂತೆ ಅದು ಹೊಳೆಯುತ್ತಾ ಇರುತ್ತೆ. ದೇವರು ಮಾಣಿಕ್ಯದಂತೆ ಕೂತಿದ್ದಾನೆ, ದೇವರು ಸ್ವಯಂ ಪ್ರಕಾಶ, ತಾನು ಬೆಳಗಿಸ್ತಾನೆ. ಅವನು ಇರುವಂತ ಆ ಒಂದು ಗೂಡಿನಂತೆ ಇರುವಂತ ಆ ಒಂದು ಸಾಕೆಟ್ ಅನ್ನು ಅದು ಪೂರ್ತಿ ಅದು ಒಂದೇ, ಇಟ್ ಇಸ್ ಕಂಪ್ಲೀಟ್ಲಿ ಎಂಗ್ರೇಡ್. ಸೊ ಅದು ಬೆಳಕಾಗಿ ಅದು ಚೆಂದಾಗಿ ಫಳಫಳ ಥಳಥಳ ಅಂತ ಹೊಳೆಯುತ್ತೆ. ಸೊ ಹೀಗೆ ಅವನು ಹೊಳೆಯುತ್ತೆ. ಮತ್ತು ಚತುರ್ಮುಖನಿಗೆ ಯಾವತ್ತು ಶತಾನಂದ ಅಂತಾನೆ ಅವನಿಗೆ ಹೆಸರು. ಯಾವತ್ತು ಅವನ ಶತ ಅಂದ್ರೆ ನೂರು ಅಂತ ಅರ್ಥ ಇಲ್ಲ, ಶತ ಅಂದ್ರೆ ಯಾವತ್ತು ಇರೋ, ಶತ ಅಂದ್ರೆ ವ್ಯಾಪ್ತಿ, ಶತ ಆನಂದ, ಆನಂದದ ವ್ಯಾಪ್ತಿ. ಅವನಿಗೆ ಯಾವತ್ತು ಶತಾನಂದ ಅಂದ್ರೆ ನೂರು ಅಂತ ಅರ್ಥ ಅಲ್ಲ, ಯಾವತ್ತು ಅಷ್ಟು ಆನಂದ. ಯಾಕೆಂದ್ರೆ ಅಷ್ಟು ಭಗವಂತನೇ ಮನಸ್ಸಲ್ಲೇ ಅವನಲ್ಲಿ ಕೂತಿದ್ದಾನೆ, ಮತ್ತು ಆದ ಕಾರಣದಿಂದ ಅವನು ಮನಸ್ಸು ಯಾವತ್ತೂ ದುರ್ವಿಷಯದಲ್ಲಿ, ಚತುಶ್ಲೋಕಿ ಭಾಗವತದಲ್ಲಿ ಹೇಳಿದಂತೆ ದುರ್ವಿಷಯದಲ್ಲಿ ಮನಸ್ಸು ಯಾವತ್ತೂ ಹೋಗೋದೇ ಇಲ್ಲ. ಅಸತ್ಪತೆ ನಮೇ ಋಷಿಕಾನಿ ಅಸತ್ಪತೆ ಅಂತ ಹೇಳ್ತಾರೆ. ಆ ಒಂದು ತಪ್ಪು ದಾರಿಯಲ್ಲಿ ಹೋಗೋದೇ ಇಲ್ಲ. ಯಾಕೆಂದ್ರೆ ನನ್ನ ಮನಸ್ಸಲ್ಲಿ ನೀನು ಯಾವತ್ತೂ ಬಂದು ಕೂತು ಬಿಟ್ಟಿ ಅಂತ ಅಲ್ಲಿ ಚತುಶ್ಲೋಕಿ ಭಾಗವತದಲ್ಲಿ ಅಲ್ಲಿ ಹೇಳಿರುವಂತ ಅದೇ ಮಾತನ್ನ ದಾಸರು ನಮಗೆ ಒಂದು, ಅದೇನೋ ನಾವು ಭಾಗವತ ಓದೋವಾಗ ಬರುವಂತ ಥಾಟ್ ಅಲ್ಲ, ನಾವು ಉಂಗುರ ಹಾಕೊಂಡಿದೀವಲ್ಲ, ಆ ಉಂಗುರ ಹಾಕೊಂಡವಾಗ ಆ ನೆನಪನ್ನ ಇದು ಕೊಡತ್ತೆ ನಮ್ಗೆ. ಉಂಗುರ ಏನ್ ಎನಿಥಿಂಗ್ ಎನಿಥಿಂಗ್ ದಟ್ ಹ್ಯಾಸ್ ಒಂದು ಈ ತರ ಒಂದು ಶೇಪ್, ಒಂದು ಬಂಗಾರದ ಶೇಪ್ ಆರ್ ಬಂಗಾರ ಲೈಕ್ ಸಿಮಿಲರ್ ಶೇಪ್, ಅದ್ರಲ್ಲಿ ಇರುವಂತ ಒಂದು ಒಂದು ಮುತ್ತು ರತ್ನ ಏನೇನೋ ಯೋಗ್ಯತಾ ಅನುಸಾರ ನಾವು ಹಾಕೊಳ್ತೀವಿ, ಏನೋ ಒಂದು ಹಾಕೊಂಡಿರ್ತೀವಲ್ಲ. ಸೊ ಅದು ನೋಡೋವಾಗ ಈ ನೆನಪನ್ನ ಬರಬೇಕು ಅಂತ ಅದಕ್ಕೆ ಹೇಳ್ತಾರೆ. ಇದು ರಾಜಿಸುವ ಅವನು ಸ್ವಯಂ ಪ್ರಕಾಶವಾಗಿದ್ದಾನೆ, ಅವನು ಬೆಳಗ್ತಾ ಇದ್ದಾನೆ, ಎಲ್ಲರಿಗೇನು ಬೆಳಕನ್ನ ಚತುರ್ಮುಖ ಬ್ರಹ್ಮಾದಿಗಳ ಮನಸ್ಸಲ್ಲಿ ಆ ಬೆಳಕನ್ನ ಚೆಲ್ಲುತ್ತಾ ಇದ್ದಾನೆ, ಮತ್ತು ಅವರಿಗೆ ಆನಂದವನ್ನು ಕೊಡ್ತಾ ಇದ್ದಾನೆ. ಈ ರೀತಿಯಿಂದ ಮಿಸುನಿ ಮೇಲಿನ ಮನೆಯವೋಲ್ ರಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ ಅವ್ರ ಮನದಲ್ಲಿ ವಿಷಯಜಾಂಡ ಆಧಾರನು ಆಧೇಯನು ಎಂದೆನಿಸಿ, ಹೀಗೆ ಅವನು ಹೇಳ್ತಾರೆ. ಅಂದ್ರೆ ಚತುರ್ಮುಖನ ಮನಸ್ಸಲ್ಲಿ, ಚತುರ್ಮುಖನ ಮನಸ್ಸು ಅಂತ ಹೇಳಿದ್ರೆ ಅಲ್ಲಿ ರಾಜಿಸುವ ಬ್ರಹ್ಮಾದಿಗಳ ಮನದೇ ಬಿಸಜ. ಬಿಸಜ ಅಂದ್ರೆ ಆ ನೀರಿನಲ್ಲಿ ಹುಟ್ಟಿರುವಂತ, ನೀರಲ್ಲಿ ಹುಟ್ಟಿರೋ ಬಿಸಜ ಅಂದ್ರೆ ತಾವರೆ. ಅಂದ್ರೆ ನಮಗೆ ಇದು ಯಾಕೆ ಬೇರೆ ಶಬ್ದಗಳು ಹಾಕ್ಬೋದು, ಇಲ್ಲಿ ವಿಶೇಷವಾಗಿ ಯಾಕೆ ಹಾಕಿದ್ದಾರಂದ್ರೆ ಬರೀ ಅವ್ರ ಮನಸ್ಸಲ್ಲಿ ಕೂತಿದ್ದಾರೆ ಅಂತ ಚಿಂತನೆ ಬೇಡ. ಬ್ರಹ್ಮಾದಿಗಳ ಮನಸ್ಸಲ್ಲಿನ ತಾಯಾದಂತ ಆ ಒಂದು ಲಕ್ಷ್ಮಿ ಬರಲೇಬೇಕು, ಅದಕ್ಕೆ ಬಿಸಜ ಜ ಅಂತ ಹಾಕಿದ್ದಾರೆ. ಆ ತಾವರೆ ಎಂಬುದು ಲಕ್ಷ್ಮೀ ದೇವಿ, ಅವಳು ಬಿಸಜಾಂಡ ಆದಲಿ ಆಧಾರ ಆಧಾರಕನು ಆದೇಯನು ಎಂದೆನಿಸಿ. ಅವನೇ ಆಧಾರ ಆದೇಯ, ಸ್ಥೂಲವಾಗಿ ತಗೊಂಡ್ರೆ ಅವನೇ ಆಧಾರದಲ್ಲಿನು ಯಾವ ಯಾವ್ದು, ಇದು ನಾವು ಇನ್ನು ಎಲ್ಲೆಲ್ಲಿ ಚಿಂತನೆ ಮಾಡ್ಬೇಕು ಅಂದ್ರೆ ಯಾವ ಯಾವ ಪದಾರ್ಥಗಳು ಆಧಾರವಾಗಿ ಏನೇನು ಆಧಾರವಾಗಿ ಏನೇನು ಚಿಂತನೆ ಮಾಡ್ತೀವಿ, ತಾಯಿ ತಂದೆಗಳು ಯಾರಲ್ಲಿನೂ ಆಧಾರ ರೂಪನು ಚಿಂತನೆ ಮಾಡ್ಬೇಕು. ಅವರಲ್ಲಿ ಇರುವಂತ ಅವರನ್ನ ಅವಲಂಬಿಸಿ ಇರುವಂತ ಜನರಲ್ಲಿ ಅಧೇಯ ರೂಪ ಅಂದ್ಲಿ ನಾವು ನೋಡಿದೀವಿ. ಸೇವಕ ಸೇವಿಯ ಆ ಭಾವನೆ, ಪೂಜ್ಯ ಪೂಜಕ ಈ ತರ ಎರಡಲ್ಲಿನೂ ಭಗವಂತನೇ ಇದ್ದಾನೆ ಅಂಬ ನೆನಪು, ಅದು ಒಂದು ರೀತಿಯಾದದ್ದು. ಇನ್ನೊಂದು ಅವರಲ್ಲಿ ಅಧ್ಯಯನ, ಆ ಸಮಂತ ಧ್ಯೇಯನಾಗಿ ಅವರ ಮನಸ್ಸಲ್ಲಿ ಯಾವತ್ತೂ ಅವನು ಧ್ಯೇಯನಾಗಿ ಧ್ಯೇಯ ರೂಪದಿಂದ ಅವನು ಯಾವತ್ತೂ ಇದ್ದಾನೆ ಅಂತ ಇನ್ನೊಂದು ಇನ್ನು ಒಳಗಿನ ಚಿಂತನೆ. ಸೊ ಇದು ಬರುವಾಗ ಇಲ್ಲಿ ಆಧಾರ ಮತ್ತು ಅಧ್ಯೇಯ ಅಂತ ಬರುತ್ತೆ. ಆಧಾರ ಅಂಬೋದು ನಮ್ಗೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿರುವಂತ ಒಂದು ಒಂದು ರೂಪದ ಚಿಂತನೆ. ಸೊ ಯಾವುದಕ್ಕೆ ಆಧಾರ ಅಂತ ಇಷ್ಟು ನೋಡಿದೀವಿ, ಪೂರ್ತಿ ನೋಡಿದೀವಿ ದೇವತೆಗಳಿಗೆ ಲಕ್ಷ್ಮಿಗೆ ಅಂತ. ಇದು ಒಂದೊಂದೊಂದಾಗೆ ಹೇಳ್ತಾ ಹೋಗ್ತಾರೆ ವಿಷ್ಣು ಸಹಸ್ರನಾಮನೆ. ಇದಕ್ಕೆ ಹೇಳುವಾಗ ಆಧಾರ ಅಂತ ಹೇಳುವಾಗ ಎಲ್ಲರಿಗೇನೋ ಇವನು ಆಧಾರ ಅಂತ ತಿಳ್ಕೊಳ್ಳೋದು ಒಂದು ಮುಖ, ಇನ್ನೊಂದು ಮುಖ ಇದು ಕಂಪ್ಲೀಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇವನಿಗೆ ಯಾರು ಆಧಾರ ಇಲ್ಲ ಅಂತ ತಿಳ್ಕೋಬೇಕಂತ. ದೇವರು ನಮ್ಮ ಎಲ್ಲರಿಗೇನು ಲಕ್ಷ್ಮಿ ಸಹಿತವಾಗಿ ಎಲ್ಲರಿಗೇನು ಇವನು ಆಧಾರ, ಇವನಿಗೆ ಯಾರು ಆಧಾರ ಇಲ್ಲ, ಅವನು ಸೆಲ್ಫ್ ಸಪೋರ್ಟ್, ಅವನೇ ಅವನಿಗೆ ಆಧಾರ ಅಂತ ತಿಳ್ಕೋಬೇಕಂತ. ಮತ್ತು ಸೆಕೆಂಡ್ ಲೇಯರ್ಲಿ ಬರುವಾಗ ಲಕ್ಷ್ಮಿಗೆ ಆಧಾರ ಅಂತ. ಮತ್ತು ಇನ್ನೊಂದು ಬಂದು ಲಕ್ಷ್ಮಿ ಮುಂತಾದ ಎಲ್ಲ ದೇವತೆಗಳಿಗೂ ಆಧಾರ ಅಂತ ಹೇಳ್ತಾರೆ. ಲಕ್ಷ್ಮಿಗೆ ಆಧಾರ ಮತ್ತು ವಾಯುದೇವರಿಗೆ ಆಧಾರವಾಗಿದ್ದಾನೆ, ಮತ್ತು ನಮ್ಮ ದೇಹದಲ್ಲಿ ಹಿಂದೆ ಬಂದಿರುವಂತ ಈ ದೇವತೆಗಳಿಗೆಲ್ಲ ಆಧಾರ, ಆ ದೇವತೆಗಳಲ್ಲಿ ಇದ್ದು ನಮ್ಮ ಜೀವಕ್ಕೆ ಆಧಾರ ರೂಪನಾಗಿದ್ದಾನೆ ಅಂತ ಹೇಳುವಾಗ ಅಲ್ಲಿ ಬಂತು ನಮ್ಗೆ ಆ ಒಂದು 16 ಕಲೆಗಳು, 6-4 ಜಡಗಳಲ್ಲಿ 16 ಚೇತನಗಳಲ್ಲಿ ಬಂತು ಈ ಚೇತನಗಳು. ಯಾಕಂದ್ರೆ ಈ ಉಂಗುರ ಏನೇ ನೋಡಿದ್ರು ಇಲ್ಲಿನ